ಎಲ್ಲರಿಗೂ ಸ್ವಾಗತ. ಆತ್ಮೀಯ ಕೇಳುಗರೆ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಮಾನಸ FM 89.6 ಕನಸುಗಳ ದಿಟ್ಟ ಹೆಜ್ಜೆ. ಇದು ಮೈಸೂರು ವಿಶ್ವವಿದ್ಯಾನಿಲಯದ ಪ್ರಸ್ತುತಿ.
ರೇಡಿಯೋ ಮಾನಸ 89.6 FM.
ಎಲ್ಲರಿಗೂ ನಮಸ್ಕಾರ. ರೇಡಿಯೋ ಮಾನಸ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ರೇಡಿಯೋ ಮಾನಸ ವಿಶೇಷ ಕಾರ್ಯಕ್ರಮಕ್ಕೆ ಇಂದು ಅತಿಥಿಯಾಗಿ ಬಂದಿರುವ ನಮ್ಮ ಪ್ರತಿಷ್ಠಿತ ಮೈಸೂರು ವಿಶ್ವವಿದ್ಯಾನಿಲಯದ ಹಣಕಾಸು ಅಧಿಕಾರಿಯಾದ ಡಾಕ್ಟರ್ ಸಂಗೀತಾ ಗಜಾನನ್ ಭಟ್ ರವರು ಆಗಮಿಸಿದ್ದಾರೆ. ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಮೇಡಮ್.
ನಮಸ್ತೆ. ಥ್ಯಾಂಕ್ ಯು ಫಾರ್ ಯುವರ್ ಇನ್ವಿಟೇಷನ್.
ಡಾಕ್ಟರ್ ಸಂಗೀತಾ ಗಜಾನನ್ ಭಟ್ ಅವರ ಕಿರುಪರಿಚಯ ನಮ್ಮ ಎಲ್ಲಾ ರೇಡಿಯೋ ಮಾನಸ ಕೇಳುಗರಿಗಾಗಿ. ಡಾಕ್ಟರ್ ಸಂಗೀತಾ ಗಜಾನನ್ ಭಟ್ ರವರು ಎಂಎಸ್ಸಿ ಭೂವಿಜ್ಞಾನ ವಿಷಯದಲ್ಲಿ ಪ್ರಥಮ ರ್ಯಾಂಕ್ ಪಡೆದಿದ್ದು 5 ಚಿನ್ನದ ಪದಕಗಳು ಮತ್ತು ನಗದು ಬಹುಮಾನವನ್ನು ನಮ್ಮ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿಯೇ ಪಡೆದಿರುತ್ತಾರೆ ಎಂಬುದು ನಮಗೆ ಹೆಮ್ಮೆಯ ವಿಚಾರವಾಗಿದೆ. ಎಂಬಿಎ ಇನ್ ಫಿನಾನ್ಸ್ ಪದವಿಯನ್ನು ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಡಿಸ್ಟಿಂಕ್ಷನ್ನಲ್ಲಿ ಉತ್ತೀರ್ಣರಾಗಿರುತ್ತಾರೆ ಹಾಗೂ ಪಿಎಚ್ಡಿ ಪದವಿಯನ್ನು ಪರಿಸರ ಭೂವಿಜ್ಞಾನ ವಿಷಯದಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಪಡೆದಿರುತ್ತಾರೆ. ತಹಸೀಲ್ದಾರ್ ಹುದ್ದೆಯನ್ನು KAS 99 ಬ್ಯಾಚ್ನಲ್ಲಿ ಅಸಿಸ್ಟೆಂಟ್ ಕಂಟ್ರೋಲರ್ KAS 98 ಬ್ಯಾಚ್ನಲ್ಲಿ ಅಲಂಕರಿಸಿದ್ದಾರೆ. ಇವರು ವಿವಿಧ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಅದರ ವಿವರ ಹೀಗಿದೆ. ವರ್ಕ್ಡ್ ಆಸ್ CAO ಇನ್ ಕರ್ನಾಟಕ ಎಕ್ಸಿಬಿಷನ್ ಅಥಾರಿಟಿ ಮೈಸೂರ್. ಹೆಲ್ಡ್ ಅಡಿಷನಲ್ ಚಾರ್ಜ್ ಆಸ್ CEO ಆಫ್ KEA ಫಾರ್ 5 months ಅಂಡ್ ಕಂಡಕ್ಟೆಡ್ ದಸರಾ ಎಕ್ಸಿಬಿಷನ್ 2012. ವಾಸ್ ದ ಮೆಂಬರ್ ಸೆಕ್ರೆಟರಿ ಆಫ್ ಮೈಸೂರ್ ದಸರಾ ಕಮಿಟಿ 2012. ವರ್ಕ್ಡ್ ಆಸ್ CAO ಜಿಲ್ಲಾ ಪಂಚಾಯತ್ ಉತ್ತರ ಕನ್ನಡ ಕಾರವಾರ. ವರ್ಕ್ಡ್ ಆಸ್ CAFO ಕರ್ನಾಟಕ ಮ್ಯಾರಿಟಿಮಿ ಬೋರ್ಡ್ ಕಾರವಾರ. ವರ್ಕ್ಡ್ ಆಸ್ ನೋಡಲ್ ಆಫೀಸರ್ ಡಿಸ್ಟ್ರಿಕ್ಟ್ ಎಕ್ಸ್ಪೆಂಡಿಚರ್ ಮಾನಿಟರಿಂಗ್ ಇನ್ 7 ಎಲೆಕ್ಷನ್ಸ್ ಇನ್ಕ್ಲೂಡಿಂಗ್ ಅಸೆಂಬ್ಲಿ ಅಂಡ್ ಪಾರ್ಲಿಮೆಂಟರಿ. ಡಾಕ್ಟರ್ ಸಂಗೀತಾ ಗಜಾನನ್ ಭಟ್ ಮೇಡಮ್ ಅವರಿಗೆ ಬಹಳಷ್ಟು ಪ್ರಶಸ್ತಿಗಳು ಸಂದಿದೆ. ಅದರ ವಿವರ ಹೀಗಿದೆ. 2018 ಜಿಲ್ಲಾ ಮಟ್ಟದ ಸರ್ವೋತ್ತಮ ಪುರಸ್ಕಾರ ಪ್ರಶಸ್ತಿಯು ಲಭಿಸಿದ್ದು ಉತ್ತರ ಕನ್ನಡದಲ್ಲಿ ತುಳಿತಕ್ಕೊಳಗಾದ ಮಹಿಳೆಯರ ಪುನರ್ವಸತಿಗಾಗಿ ಹೋರಾಡಿದ್ದಕ್ಕಾಗಿ ಮೀರಾ ಯೋಜನೆಯಡಿಯಲ್ಲಿ ಪ್ರತಿಷ್ಠಿತ ಸ್ಕಾಚ್ ಆರ್ಡರ್ ಆಫ್ ಮೆರಿಟ್ ಹೊಸದೆಹಲಿಯಿಂದ ಪಡೆದಿದ್ದಾರೆ. ಮತ್ತು ಕಾರವಾರದ ದೇವಿಲುಮಕ್ಕಿ ಗ್ರಾಮದಲ್ಲಿರುವ ದೂರದ ಗ್ರಾಮೀಣ ಪ್ರದೇಶಕ್ಕೆ ವೈದ್ಯಕೀಯ ಸೌಲಭ್ಯಗಳನ್ನು ಒದಗಿಸಲು ಕ್ಲಿನಿಕ್ ಇನ್ ಅ ಬ್ಯಾಕ್ ಪ್ಯಾಕ್ ಯೋಜನೆಯಡಿಯಲ್ಲಿ ಪ್ರತಿಷ್ಠಿತ ಸ್ಕಾಚ್ ಆರ್ಡರ್ ಆಫ್ ಮೆರಿಟ್ ಹೊಸದೆಹಲಿಯಿಂದ ಪಡೆದಿದ್ದಾರೆ ಎಂಬುದು ಹೆಮ್ಮೆಯ ವಿಷಯವಾಗಿದೆ. ಇಂದು ಮೈಸೂರು ವಿಶ್ವವಿದ್ಯಾನಿಲಯದ ಹಣಕಾಸು ಅಧಿಕಾರಿಗಳಾಗಿ ಕಾರ್ಯನಿರ್ವಹಿಸುತ್ತಿರುವುದು ನಮ್ಮೆಲ್ಲರಿಗೂ ಕೂಡ ಸಂತೋಷದ ವಿಷಯ. ಮತ್ತೊಮ್ಮೆ ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಮೇಡಮ್.
ಥ್ಯಾಂಕ್ ಯು
ಮೇಡಮ್. ನೀವು ಎಂಎಸ್ಸಿ, ಎಂಬಿಎ, ಪಿಎಚ್ಡಿ ಹೀಗೆ ಹಲವಾರು ಪದವಿಗಳನ್ನ ಪಡೆದಿದ್ದೀರಾ. ನಿಮ್ಮ ಈ ವಿದ್ಯಾಭ್ಯಾಸದ ಬಗ್ಗೆ ಸಂಕ್ಷಿಪ್ತವಾಗಿ ನಮ್ಮ ರೇಡಿಯೋ ಮಾನಸ ಕೇಳುಗರಿಗೆ ತಿಳಿಸ್ಕೊಡ್ಬೋದಾ?
ಖಂಡಿತ. ನಾನೊಂದು ಗ್ರಾಮೀಣ ಭಾಗದಿಂದ ಬಂದಂತಹ ವಿದ್ಯಾರ್ಥಿನಿ. ಸೊ ನನ್ನ ಅಭ್ಯಾಸ ಅಂದರೆ ನನ್ನ ತಂದೆಯವರು ಬ್ಯಾಂಕ್ ಉದ್ಯೋಗಿಯಾಗಿದ್ದರು. ಸೊ ಅವರು ಎಲ್ಲೆಲ್ಲಿ ವರ್ಗಾವಣೆ ಆಗ್ತಿತ್ತು ಅವ್ರ ಜೊತೆಯಲ್ಲಿ ನಾವು ಹೋಗ್ತಾ ಇದ್ವು. ಸೊ ತಿಪಟೂರಿನಲ್ಲಿ ನಂದು ಪ್ರೀ ಪ್ರೈಮರಿ ಆ ಥರ ಎಜುಕೇಷನ್ನು. ಅದರ ನಂತರ 1st to 6th class ತನಕ ತುಮಕೂರಿನಲ್ಲಿ ಓದಿದ್ದು. ಅದರ ನಂತರ ತಂದೆಯವರಿಗೆ ಹುಣಸೂರಿಗೆ ವರ್ಗಾವಣೆ ಆಗಿತ್ತು. ಸೊ ಹುಣಸೂರಿನಲ್ಲೇ ನಾನು 7th class PUC ತನಕ ಅಲ್ಲೇ ಓದಿದ್ದು. ಆ್ಯಂಡ್ ಇಲ್ಲಿ ಇನ್ನೊಂದು ವಿಷಯ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ 7th class ತನಕ ನಾನು ಕನ್ನಡ ಮಾಧ್ಯಮದಲ್ಲಿ ಓದಿದ್ದು. ಸೊ 8ನೇ ಕ್ಲಾಸಿಗೆ ನಾನು ಆಂಗ್ಲ ಮಾಧ್ಯಮಕ್ಕೆ ಬಂದೆ. ಬಟ್ ಆಲ್ವೇಸ್ ಒಂದು ಓದಬೇಕು, ಓದಿ ಸಾಧಿಸ್ಬೇಕು ಅನ್ನುವಂಥ ಒಂದು ತುಡಿತಾ ಇತ್ತು ನೋಡಿ. ಹಾಗಾಗಿ ಅದು ಹೆಚ್ಚಿಗೆ ಅದೇ ಒಂಥರ ಸ್ಫೂರ್ತಿ ಓದಬೇಕು ಇನ್ನೋನ್ವಂಥದ್ದು. ನಂತರ ಪಿ ಯು ಸಿನಲ್ಲಿ ನಾನು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಲ್ಲಿ ಹುಣಸೂರಿನಲ್ಲೇ ಪಿ ಯು ಸಿ ಇದೆ, ಸೊ ಅಲ್ಲಿ ಓದಿದ್ದು. ಅದರ ನಂತರ ನನ್ನ ಗ್ರ್ಯಾಜುಯೇಷನ್ ಏನಿತ್ತು ಅದನ್ನು ಇಲ್ಲೇ, ನಾನು ಮೈಸೂರು ಯೂನಿವರ್ಸಿಟಿ ಸ್ಟೂಡೆಂಟ್ ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಆಗುತ್ತೆ. ಸೊ ಆವಾಗ ಮಹಾರಾಣಿ ಸೈನ್ಸ್ ಕಾಲೇಜ್ನಲ್ಲಿ ನಾನು ಬಿ ಎಸ್ ಸಿ ಓದಿದ್ದು. ಅದರ ನಂತರ ಮಾನ್ಸ್ ಗಂಗೋತ್ರಿಯಲ್ಲಿ ನನ್ನ ಮಾಸ್ಟರ್ ಡಿಗ್ರಿಗೆ ಬಂದಿದ್ದು. ಸೊ ಭೂಗರ್ಭಶಾಸ್ತ್ರದಲ್ಲೂ ಅಷ್ಟೇ, ನಾನು ಡೈಲಿ ಹುಣಸೂರಿನಿಂದ ಓಡಾಡಿಕೊಂಡೇ ಮಾಡ್ತಾ ಇದ್ದಿದ್ದು. ಡೈಲಿ ಐ ವುಡ್ ಟ್ರಾವೆಲ್ 100 ಕಿಲೋಮೀಟರ್ಸ್. ಅಷ್ಟು ಓದಿ ಓಡೋ, ಕೆಲವೊಂದು ಸಲ ಅಂತೂ ಪ್ರಾಕ್ಟಿಕಲ್ಸ್ ಇದ್ದಾಗ ಬೆಳಗ್ಗೆ 7 ಗಂಟೆಗೆ ಕ್ಲಾಸ್ ಇರ್ತಿತ್ತು. ಸೊ ಅರ್ಲಿ ಮಾರ್ನಿಂಗ್ ದಿನ 5 ಗಂಟೆ ಫಸ್ಟ್ ಬಸ್ಸಿಗೆ ನಾವು ರೆಡಿಯಾಗಿಬಿಟ್ಟು ಬಂದು ಕೂತ್ಕೊಂಡು ಮೈಸೂರಿಗೆ ಬರಬೇಕಾಗ್ತಿತ್ತು ಹುಣಸೂರಿಗೆ. ಆಮೇಲೆ ಲಾಸ್ಟಿಗೆ ಪ್ರಾಕ್ಟಿಕಲ್ಸ್ ಮುಗಿಲಿಲ್ಲ, ಕ್ಲಾಸ್ ಇದೆ, ಈ ಥರ ಇದ್ದಾಗಂತೂ ಅಪ್ ಟು 5:30 ಕ್ಲಾಸ್ಗಳು ಇರ್ತಿದ್ವು. ಸೊ ಬೆಳಗ್ಗೆ ಒಂದು ನಾನು ಬೆಳಗ್ಗೆ 5 ಗಂಟೆ 5:30 ಮನೆಯಿಂದ ಬಿಟ್ಟರೆ ಸಂಜೆ ನಾವು ಮನೆಗೆ ಹೋಗೋ ಹೊತ್ತಿಗೆ 7:30 ಆಗಿಬಿಡ್ತಿತ್ತು. ಯಾಕಂದರೆ ಇಲ್ಲಿ ಬಸ್ಸಿಗೆ ಬೇಕಾಗ್ತಿತ್ತಲ್ಲ, ಆವಾಗೆಲ್ಲ ಈಗಿನ ಥರ ಬಸ್ ಫ್ರೀಕ್ವೆನ್ಸಿ ಇರ್ತಾ ಇರಲಿಲ್ಲ. ಸೊ ಆ ರೀತಿ ತುಂಬ ಕಷ್ಟಪಟ್ಟು ಓದಿದ್ದು. ಹಾಗಾಗಿ ಯಾವುದೇ ಆದರೂ ಕಷ್ಟಪಟ್ಟು ಕಲಿತ್ರೆ ಒಂದು ವಿದ್ಯೆ ಚೆನ್ನಾಗಿ ಇದಾಗುತ್ತಂತೆ, ಮತ್ತು ನಮಗಾದ್ರೆ ಬೆಲೆ ಗೊತ್ತಿರುತ್ತೆ ಅಂತ ಅನಿಸುತ್ತೆ. ಹಾಗಾಗಿ ಥ್ರೂ ಔಟ್ ಒಂದು ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಇವತ್ತೇನು ಫೇಸ್ ಮಾಡ್ತಾರೆ ಕಷ್ಟನ, ಅಥವಾ ಕನ್ನಡ ಮಾಧ್ಯಮದಿಂದ ಬಂದು ಆಂಗ್ಲ ಮಾಧ್ಯಮಕ್ಕೆ ಬಂದಾಗ ಹೇಗೆ ನಿಮಗೆ ಕಷ್ಟ ಅನಿಸುತ್ತೆ, ಅದ್ರ ಬಗ್ಗೆ ಎಲ್ಲ ಐ ಕ್ಯಾನ್ ರಿಲೇಟ್ ವಿತ್ ಮೈ ಸ್ಟೂಡೆಂಟ್ಸ್ ಟುಡೇ. ಇವತ್ತು ಒಂದು ಹಣಕಾಸು ಅಧಿಕಾರಿಯಾಗಿ ನಾನು ಓದಿದಂಥ ವಿಶ್ವವಿದ್ಯಾನಿಲಯದಲ್ಲೇ ಇದ್ದರೂ ಸಹ ಅಲ್ಲಿ ಬರುವಂಥ ಗ್ರಾಮೀಣ ವಿದ್ಯಾರ್ಥಿಗಳದ್ದು ಅವ್ರದ್ದು ನೋವು ನಲಿವು, ಅವ್ರ ಕಷ್ಟ ಸುಖ ಏನಿದೆ ಅದು ನನಗೆ ಖಂಡಿತ ಚೆನ್ನಾಗಿ ಅರ್ಥ ಆಗುತ್ತೆ.
This would definitely be an inspiration to all the students coming from the rural areas today, ma'am. Definitely.
Thank you.
ಈಗ ನೀವು ಮೈಸೂರು ವಿಶ್ವವಿದ್ಯಾನಿಲಯದ ಅತ್ಯುನ್ನತ ಸ್ಥಾನಗಳಲ್ಲಿ ಒಂದಾದ ಹಣಕಾಸು ಅಧಿಕಾರಿಯಾಗಿದ್ದೀರಾ. ಈ ವಿಷಯ ನಮಗೆಲ್ಲ ಬಹಳ ಸಂತೋಷ ಆಗಿದೆ. ಹಾಗೆ ನಿಮ್ಮ ಈ ಜರ್ನಿ ಹೇಗಿದೆ ಅದ್ರ ಬಗ್ಗೆ ಒಂದು ನಮಗೆ ಒಂದು ಸಣ್ಣ ಮಾಹಿತಿ.
ಪ್ರಸಿದ್ಧ ಆಂಗ್ಲ ಕವಿ ರುಡಿಯರ್ಡ್ ಕಿಪ್ಲಿಂಗ್ ಅವ್ರದ್ದು ಒಂದು ಒಂದು ಪದ್ಯದ ಸಾಲುಗಳನ್ನ ಹೇಳ್ತಾ ಇದನ್ನು ಹೇಳೋಣ ಅನಿಸುತ್ತೆ. ಇಫ್ ಯು ಕ್ಯಾನ್ ಡ್ರೀಮ್ ಆ್ಯಂಡ್ ನಾಟ್ ಮೇಕ್ ಡ್ರೀಮ್ಸ್ ಯುವರ್ ಮಾಸ್ಟರ್, ಇಫ್ ಯು ಕ್ಯಾನ್ ಫುಲ್ಫಿಲ್ ಅ ಮಿನಿಟ್ ವರ್ತ್ ಆಫ್ 60 seconds ಡಿಸ್ಟೆನ್ಸ್ ರನ್, ಎವ್ರಿಥಿಂಗ್ ಈಸ್ ಯುವರ್ಸ್ ಅಂತ ಅಂದ್ಬಿಟ್ಟು ಮಾತಿದೆ. ಹಾಗೆ ಒಂದು ಸಣ್ಣ ಕನಸಿನಿಂದ ಆರಂಭವಾದಂತಹ ಒಂದು ಪ್ರಯಾಣ ಇದು. ನಾನು ತುಂಬ ಚಿಕ್ಕವಳಿದ್ದಾಗ, ಪ್ರಾಯಶಃ 1ನೇ ಕ್ಲಾಸ್ನಲ್ಲೇನೋ ಇದ್ದಾಗ ಅಂತ ಅನಿಸುತ್ತೆ, ನಮ್ಮ ತಂದೆಯವರು ನನಗೆ ಹೇಳ್ತಾ ಇದ್ರು ಏನಾದರೂ ಒಂದು ಸಾಧನೆ ಮಾಡಬೇಕು ಜೀವನದಲ್ಲಿ. ಹಾಗೇನೇ ನನ್ನ ತಾತ ಸ್ವಾತಂತ್ರ್ಯ ಹೋರಾಟಗಾರರು, ತಂದೆಯವ್ರ ತಂದೆ. ಸೊ ಅವರು ಈ ಅಂಕೋಲ ಉಪ್ಪಿನ ಸತ್ಯಾಗ್ರಹ ಅಂತ ಎಲ್ಲ ಈ ಕರ್ನಾಟಕ ಇತಿಹಾಸ ಓದೋರಿಗೆಲ್ಲ ಗೊತ್ತು. ಸೊ ಆ ಸಂದರ್ಭದಲ್ಲಿ ಅವರು 2 ವರ್ಷ ಕಾರವಾರ ಸೆಂಟ್ರಲ್ ಜೈಲ್ನಲ್ಲಿ ಹಿ ವಾಸ್ ಇಂಪ್ರಿಸೆಂಟ್. ಸೊ ಅವ್ರದ್ದು ಒಂದು ಸ್ಫೂರ್ತಿ ನನಗೆ, ಏನಾದರೂ ಒಂದು ಈ ನಾಗರಿಕ ಸೇವೆ ಸಿವಿಲ್ ಸರ್ವೀಸಿಗೆ ನಾನು ಬರಬೇಕು, ಸಮಥಿಂಗ್ ಐ ಶುಡ್ ಡೂ. ಈ ನಿಜವಾಗ್ಲೂ ತೊಂದರೆಯಲ್ಲಿರುವಂಥವರಿಗೆ, ಎಸ್ಪೆಷಲಿ ಮಹಿಳೆಯರ ವಿಷಯದಲ್ಲಿ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಇರುವಂಥ ಜನತೆ, ಅವರನ್ನು ಟಚ್ ಆಗುವಂಥದ್ದು ಏನಾದರೂ ಒಂದು ನಾನು ಸಾಧನೆ ಮಾಡಬೇಕು ಅಂತಂದರೆ ಈ ನಾಗರಿಕ ಸೇವೆ ಅಂದರೆ ಸಿವಿಲ್ ಸರ್ವೀಸಿಗೆ ಎಂಟ್ರ್ ಆಗೋದೊಂದೇ ನನ್ನ ಕಣ್ಣಿಗೆ ಕಂಡಂಥ ಆಪ್ಷನ್ ಅದು. ಸೊ ಆ ಚಿಕ್ಕ ವಯಸ್ಸಿನಿಂದ ಅದೊಂದು ಕಂಡಂತಹ ಕನಸು, ಬಿತ್ತಿದಂತಹ ಬೀಜ ಇವತ್ತು ಹೆಮ್ಮರ ಆಗಿದೆ. ಆ ಕಾರಣದಿಂದ ಈ ಇವತ್ತು ನಾನು ಯಾವ ಜಾಗದಲ್ಲಿ ಇದ್ದೀನಿ, ಇಟ್ಸ್ ಬಿಕಾಸ್ ಆಫ್ ಮೈ ಪೇರೆಂಟ್ಸ್ ಆ್ಯಂಡ್ ತಾತನ ಒಂದು ಆದರ್ಶ, ಆ ಇನ್ಸ್ಪಿರೇಷನಿಂದ ಇವತ್ತು ಇಲ್ಲಿದ್ದೀನಿ ಅಂತಂದರೆ ತಪ್ಪಾಗಲಾರದು.
ಬಹಳ ಸಂತೋಷ ಆಯಿತು ಮೇಡಮ್. ನಿಮ್ಮ ಈ ಸಾಧನೆಗೆ ನೀವೀಗ ಹೇಳಿದ್ರಿ ನಿಮ್ಮ ತಾತ ಅವರು ಇನ್ಸ್ಪಿರೇಷನ್ ಆಗಿದ್ದಾರೆ ಅಂತ ಎಲ್ಲ, ಹಾಗೆ ನಿಮಗೆ ಈ ಜರ್ನಿಯಲ್ಲಿ ನಿಮಗೆ ಯಾರೆಲ್ಲ ಸಹಕಾರ ನೀಡಿದ್ರು, ಬೆನ್ನೆಲುಬಾಗಿ ಯಾರಿದ್ರು ಅನ್ನೋದನ್ನು ನಮ್ಮ ರೇಡಿಯೋ ಮಾನಸ ಕೇಳುಗರಿಗೆ ಹೇಳ್ಬೋದಾ ನೀವು?
ಈ ವಿಷಯದಲ್ಲಿ ಹೇಳೋದಾದರೆ ಹೇಗೇನು ಒಂದು ಸಂಸ್ಕೃತದ ಶ್ಲೋಕ ನೆನಪಾಗುತ್ತೆ, ಈ ಮಾತೃ ದೇವೋಭವ, ಪಿತೃ ದೇವೋಭವ, ಗುರುರ್ ದೇವೋಭವ ಅಂತಾರೆ. ಹಾಗೆ ನನ್ನ ತಂದೆ ತಾಯಿ ಗಜಾನನ್ ಭಟ್ ನನ್ನ ತಂದೆ, ಮತ್ತು ಉಮಾ ಭಟ್ ಅವರು ನನ್ನ ತಾಯಿ. ಸೊ ನನ್ನ ತಂದೆ ತಾಯಿ ಪ್ರತಿಯೊಂದು ಹೆಜ್ಜೆಯಲ್ಲಿ ಇವತ್ತಿನ ತನಕ ನನ್ನ ಬೆನ್ನೆಲುಬಾಗಿ ನಿಂತಿದ್ದಾರೆ, ಸಪೋರ್ಟ್ ಮಾಡ್ತಿದ್ದಾರೆ. ಆಮೇಲೆ ಇವರಿಬ್ಬರನ್ನ ಬಿಟ್ಟರೆ ನನ್ನ ತಮ್ಮ ಇದ್ದಾರೆ ಒಬ್ಬರು, ಸಂತೋಷ್ ಗಜಾನನ್ ಭಟ್ ಅಂತ. ನಾವಿಬ್ಬರು ಒಟ್ಟಿಗೆ ಅಂದರೆ ಒಂದೇ ಆದರ್ಶಗಳನ್ನು ಇಟ್ಟುಕೊಂಡು ಬೆಳೆದವರು. ಸೊ ಅವರಿವತ್ತು ಡಿಸ್ಟ್ರಿಕ್ಟ್ ಜಡ್ಜಾಗಿ ಸೆಲೆಕ್ಟ್ ಆಗಿ ಈ ಸರ್ವಿಂಗ್ ಆ್ಯಸ್ ಅಡಿಷ್ನಲ್ ಲಾ ಸೆಕ್ರೆಟ್ರಿ. ಸೊ ಕರ್ನಾಟಕ ಸರ್ಕಾರದಲ್ಲಿ ಅವರು ಸಹ ಇದ್ದಾರೆ, ಹೈಕೋರ್ಟ್ ಇದರಲ್ಲಿ ಬರ್ತಾರೆ ಜುಡಿಷಿಯರಿ, ಬಟ್ ಅವರಿವತ್ತು ಅಡಿಷ್ನಲ್ ಲಾ ಸೆಕ್ರೆಟ್ರಿ ಆಗಿದ್ದಾರೆ. ಸೊ ಯಾವುದೇ ಒಂದು ನಂದು ಏನೇ ಇದ್ದಿದ್ರು ಈ 3 ಜನ ಅಂತೂ ನನ್ನ ಸಪೋರ್ಟ್ ಇದ್ದೇ ಇದ್ದಾರೆ. ಅದರ ಜೊತೆ ನಾಟ್ ಟು ಫಾರ್ಗೆಟ್ ನನ್ನ ಮಗ ಸ್ತಂಭಜ್ ಭಾರದ್ವಾಜ್. ಅವನು ಈ ವಿಜಯ್ ವಿಠಲ ಪದವಿ ಪೂರ್ವ ಕಾಲೇಜಲ್ಲಿ ಈಗ ಸೆಕೆಂಡ್ ಪಿ ಯು ಸಿ ಓದ್ತಿದ್ದಾನೆ. ಸೊ ಎಲ್ಲ ಸಂದರ್ಭದಲ್ಲಿ ಈ ನಾಲ್ಕು ಜನ, ಫೋರ್ ಪಿಲ್ಲರ್ಸ್ ಆಫ್ ಮೈ ಲೈಫ್ ಅಂತ ನಾನು ಹೇಳ್ಬೋದು. ಅದನ್ನು ಬಿಟ್ಟರೆ ಎಲ್ಲರಿಗೂ ಒಂದು ಮಾತು ಹೇಳ್ತಾರೆ, ಏನಂದರೆ ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು ಅಂತ. ಸೊ ಆ ವಿಷಯದಲ್ಲಿ ಐ ಆಮ್ ವೆರಿ ಫಾರ್ಚುನೇಟ್ ಇನಫ್. ವಿಂಗ್ ಕಮಾಂಡರ್ ರಘುನಾಥ್ ಸರ್ನ ನಾನು ನೆನೆಸ್ಕೊಳ್ಳದೆ ಇರೋದಕ್ಕಾಗಲ್ಲ. ಯಾಕಂದರೆ ಈ ನಾಗರಿಕ ಸೇವೆ ಇದಕ್ಕೆ ಏನು ಒಂದು ತಯಾರಿ ಮಾಡಬೇಕಿತ್ತು, ಪ್ರಿಪ್ರೇಷನ್ ಇತ್ತು. ಸರ್ ವಾಸ್ ಯುನೋ ಹಿ ವಾಸ್ ಇನ್ಸ್ಟ್ರೂಮೆಂಟಲ್ ಇನ್ ಬ್ರಿಂಗಿಂಗ್ ಮೀ ದ ಬ್ರಿಂಗಿಂಗ್ ಔಟ್ ದ ಟ್ಯಾಲೆಂಟ್ ಇನ್ ಮೀ ಅಷ್ಟೇ. ಅವರು ಸರ್ ಆ ದಿನ ಒಂದು ಕೋಚಿಂಗ್ ಕೊಟ್ಟು, ಇಲ್ದಿದ್ರೆ ಒಂದು ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿನಿ ನಾನು, ನನಗೇನೂ ಗೊತ್ತಿರಲಿಲ್ಲ. ಆ ಸರ್ ಅವರನ್ನು ಬಿಟ್ಟರೆ ಇನ್ನು ನಮ್ಮ ಭೂಗರ್ಭಶಾಸ್ತ್ರ ಡಿಪಾರ್ಟ್ಮೆಂಟಲ್ಲಿ ನನ್ನ ಪಿ ಎಚ್ ಡಿ ಗೈಡ್ ಆಗಿದ್ದರು ಮೇಡಮ್ ಡಾಕ್ಟರ್ ಆಶಾ ಮಂಜರಿಯವರು. ಸೊ ಆ ಮೇಡಮ್ಮು ಸಹ ಒತ್ತಾಸೆಯಾಗಿ ನನಗೆ ತುಂಬ ಸಪೋರ್ಟು. ಇನ್ಫ್ಯಾಕ್ಟ್ ಇವತ್ತು ಕೂಡ ಅವರು ಎಷ್ಟೋ ವಿಷಯದಲ್ಲಿ ನನಗೆ ಮಾನಸಿಕವಾಗಿ ಧೈರ್ಯ ತುಂಬ್ತಾ ಇರ್ತಾರೆ. ಸೊ ಇವರಿಷ್ಟು ಜನರ ಒಂದು ಒತ್ತಾಸೆ ಬೆನ್ನೆಲುಬು, ಇವರೆಲ್ಲ ನನಗೆ ಅಂದರೆ ಕೆಲಸ ಮಾಡೋದಕ್ಕೆ ಪ್ರೇರೇಪಿಸ್ತಾ ಮುಂದೆ ತಳ್ಳುವಂಥ ಶಕ್ತಿ ಅಂತ ಹೇಳ್ಬೋದು.
ಬಹಳ ಸಂತೋಷ ಆಯಿತು ಮೇಡಮ್. ಇಂಥ ಶತಮಾನೋತ್ಸವ ಆಚರಿಸ್ಕೊಂಡಿರೋ ವಿಶ್ವವಿದ್ಯಾನಿಲಯದಲ್ಲಿ ಹಣಕಾಸು ಅಧಿಕಾರಿಗಳಾಗಿದ್ದೀರಾ ನೀವೀಗ. ನಿಮ್ಮ ಆಡಳಿತ ಅವಧಿಯಲ್ಲಿ ಏನೆಲ್ಲ ವಿನೂತನ ಯೋಜನೆಗಳನ್ನ ನೀವು ರೂಪಕ್ಕೆ ತಂದಿದ್ದೀರಾ, ಕಾರ್ಯರೂಪಕ್ಕೆ ತಂದಿದ್ದೀರಾ ಅನ್ನೋದ್ರ ಬಗ್ಗೆ ನಮಗೆ ತಿಳಿಸ್ಕೊಡಿ.
ನಮ್ಮ ಮೈಸೂರು ಯೂನಿವರ್ಸಿಟಿಯಲ್ಲಿ ಜುಲೈ 2021 ನಾನು ರಿಪೋರ್ಟ್ ಆಗಿದ್ದು. ಸೊ ಅದರ ನಂತರ ಸುಮಾರು ಅಂದರೆ ಯಾವುದೇ ಒಂದು ಇನ್ಸ್ಟಿಟ್ಯೂಷನಿಗೆ ಒಂದು ನಾಗರಿಕ ಸೇವೆಯಿಂದ ನಾವು ಬಂದವ್ರು ಹೋದಾಗ ಫಸ್ಟ್ ಒಂದು 3-6 months ಇನ್ಕ್ಯುಬೇಷನ್ ಪೀರಿಯಡ್ ಅಂತ ಹೇಳ್ಬೋದು. ಯಾಕಂದರೆ ಆ ಸಂಸ್ಥೆ ಹೇಗಿದೆ ಏನು ಎತ್ತ ನಾವು ತಿಳ್ಕೊಳ್ಬೇಕಾಗುತ್ತೆ. ಅದರ ನಂತರ ಫಸ್ಟು ಥಿಂಗ್ ಐ ಟ್ರೈಡ್ ಇನ್ ಇಂಪ್ಲಿಮೆಂಟಿಂಗ್ ಹಿಯರ್ ವಾಸ್ ನಂದು ಡಿಸಿಪ್ಲಿನನ್ನು ತರೋದಕ್ಕೆ ಪ್ರಯತ್ನ ಪಡೋದು. ಎಷ್ಟೋ ಜನರಿಗೆ ಅದು ಇಷ್ಟ ಆಗಿರ್ಬೋದು, ಆಗದೆ ಇರ್ಬೋದು, ಬಟ್ ಆನ್ ಟೈಮ್ ಒಂದು ಪಂಕ್ಚುಯಾಲಿಟಿ, ಸರಿಯಾದ ಸಮಯದಲ್ಲಿ ನಾವಿದ್ದು ಅಲ್ಲಿ ನಮ್ಮ ಕೆಲಸ ಮಾಡಬೇಕು ಅನ್ನುವಂಥದ್ದು. ಸೊ ಅದಕ್ಕಾಗಿ ಒಂದು ಪ್ರಯತ್ನ ಪಟ್ಟಿದ್ದು. ಮತ್ತು ಅದು ಇವತ್ತು ಸಂತೋಷ ಪಡುವಂಥ ವಿಷಯ ಅಂದರೆ ಈ ಸುಶಾಸನ ಸಪ್ತಾಹದ ಇದು ಮಾಸದ ಅಡಿಯಲ್ಲಿ ನಾನು ಬಯೋಮೆಟ್ರಿಕ್ ಹಾಕ್ಸಿ ನನ್ನ ಸೆಕ್ಷನ್ನಲ್ಲಿ ಒಂದು ಡಿಸಿಪ್ಲಿನ್ ತರೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ, ಅದು ಫಸ್ಟು. ಅದಾದಮೇಲೆ ನಮ್ಮದು ಹೆರಿಟೇಜ್ ಬಿಲ್ಡಿಂಗು ತುಂಬ ಹಳೆಯದು, ನನ್ನ ಸೆಕ್ಷನ್ಗಳೆಲ್ಲ ಒಂದು ಕೆಟ್ಟ ಅವ್ಯವಸ್ಥೆಯಾದ ಸ್ಥಿತಿಯಲ್ಲಿದ್ವು. ಸೊ ಅದನ್ನೆಲ್ಲ ರಿನೊವೇಟ್ ಮಾಡಿದ್ವು. ಅದಾದಮೇಲೆ ನಮ್ಮ ಸಿಬ್ಬಂದಿಗಳಿಗೆ ತರಬೇತಿ ಕೊರತೆ ಇತ್ತು. ಹಾಗಾಗಿ ATIಯಲ್ಲಿ ನನಗೆ ಯಾರು ಪಾಠ ಮಾಡಿದ್ರೋ, ನಾನು ಪ್ರೊಬೇಷನರಿ ಆಫೀಸರ್ ಆಗಿದ್ದಾಗ, ಸೊ ಅಂಥ ಟೀಚರ್ಸನ್ನೆಲ್ಲ ಕರೆಸಿ ವಿ ಟ್ರೈನ್ಡ್ ಅವರ್ ಸ್ಟಾಫ್ ಆ್ಯಂಡ್ ಎಂಪ್ಲಾಯೀಸ್. ಅದಾದಮೇಲೆ ಈ ಆಫೀಸ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ತುಂಬ ಪ್ರಯತ್ನ ಪಟ್ಟಿದ್ದೀವಿ. ಆ್ಯಂಡ್ ಇಟ್ಸ್ ಆನ್ ಟ್ರ್ಯಾಕ್ ಅಂತ ಹೇಳೋದಕ್ಕೆ ಏನು ತಪ್ಪು ಅಂತ ಅನ್ಸೋದಿಲ್ಲ. ಅದಾದಮೇಲೆ ಈ ಕಮಿಂಗ್ ಟು ಫೈನಾನ್ಷಿಯಲ್ ಆಸ್ಪೆಕ್ಟ್ಸು, ಈ ಒಂದು ಏನು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಸ್ಟೇಟ್ಮೆಂಟ್ ಬ್ಯಾಲೆನ್ಸ್ ಶೀಟ್ ಅಂತ ಏನು ಹೇಳ್ತೀವಿ, ಅದು ನಮ್ಮ 100 ವರ್ಷದ ಇತಿಹಾಸದಲ್ಲಿ ಒಂದು ಪ್ರಾಪರ್ ವೇನಲ್ಲಿ ಅದಾಗಿರಲಿಲ್ಲ. ಅದನ್ನು ಈ 2021-22 ಸಾಲಿನಿಂದ ಅದನ್ನು ಮಾಡಿಸಿದ್ದೀನಿ. ಆ್ಯಂಡ್ ಇಟ್ ಹ್ಯಾಸ್ ಬಿನ್ ಹೈಲಿ ಅಪ್ರಿಷಿಯೇಟೆಡ್ ಇನ್ ಅವರ್ ಫೈನಾನ್ಸ್ ಕಮಿಟಿ ಆ್ಯಂಡ್ ಸಿಂಡಿಕೇಟ್ ಎಲ್ಲ ಕಡೆಯೂ ಅದಕ್ಕೊಂದು ಹೊಗಳಿಕೆ ಸಿಕ್ಕಿದೆ. ಅದರ ನಂತರ GST ಆಡಿಟ್ ಅನ್ನುವಂಥ ಒಂದು ಕಾನ್ಸೆಪ್ಟ್ ಇನ್ನೂ ಆಗಿರಲಿಲ್ಲ. ಅದು ಸಹ 2021-22 ಸಾಲಿನಲ್ಲಿ ಪ್ರಪ್ರಥಮ ಬಾರಿಗೆ GST ಆಡಿಟನ್ನು ನಾನು ಮಾಡಿಸಿದ್ದೀನಿ. ಸೊ ಇವೆಲ್ಲ ಐ ಥಿಂಕ್ ನಾ ಬಂದ ನಂತರ ಮಾಡಿರುವಂಥ ವಿನೂತನ ಯೋಜನೆಗಳು.
ಮೇಡಮ್, ನೀವೇ ಈಗ ಹೇಳಿದ್ರಿ ಸುಶಾಸನ ಮಾಸದಲ್ಲಿ ಇದೆಲ್ಲ ತಂದ್ರಿ ಜಾರಿಗೆ ಅಂತ. ಈಗ ಮೈಸೂರು ವಿಶ್ವವಿದ್ಯಾನಿಲಯ ಡಿಸೆಂಬರ್ ತಿಂಗಳನ್ನ ಗುಡ್ ಗವರ್ನೆನ್ಸ್ ಮಂತ್ ಅಥವಾ ಸುಶಾಸನ ಮಾಸ ಅಂತ ತಿಳಿಸಿದ್ದಾರೆ. ಆ ಟೈಮಲ್ಲಿ ನಿಮ್ಮ ಹಣಕಾಸು ವಿಭಾಗದಿಂದ ಏನೆಲ್ಲ ಮಾಹಿತಿಗಳು ಪಬ್ಲಿಕ್ ಡಿಸ್ಕ್ಲೋಸರ್ಗೆ ಸಿಗುತ್ತೆ?
ನಮಗೆ ಸರ್ಕಾರದಿಂದ ಒಂದು ಆದೇಶದ ಪ್ರಕಾರ ಸ್ಪಷ್ಟವಾಗಿ ಇದಿಷ್ಟು ಮಾಹಿತಿಯನ್ನು ಈ ಪಬ್ಲಿಕ್ ಡಿಸ್ಕ್ಲೋಸರ್ ಮಾಡಲೇಬೇಕು ಅಂತ ಮ್ಯಾಂಡೇಟರಿ ಡಿಸ್ಕ್ಲೋಸರ್ ಅಂತ ಇತ್ತು. ಅದರ ಅಡಿಯಲ್ಲಿ ಈಗ ನನ್ನ ವಿಭಾಗದಿಂದ ಒಂದು ವಾರ್ಷಿಕ ಆಯವ್ಯಯ ಅಂದರೆ ಆ್ಯನ್ಯುಯಲ್ ಬಜೆಟ್ ಅಂತ ಏನಿದೆಯಲ್ಲ ಅದನ್ನು ನಾವು ಕಾಪಿಯನ್ನು ಪಬ್ಲಿಷ್ ಮಾಡಬೇಕು ಅಂತಿತ್ತು. ಸೊ ದಿಸ್ ಹ್ಯಾಸ್ ಆಲ್ರೆಡಿ ಬೀನ್ ಅಪ್ಲೋಡೆಡ್ ಆಗಿದೆ, 15 ದಿವಸ ಆಗಿದೆ. ಅದಾದಮೇಲೆ ನಮ್ಮ ಲೆಕ್ಕ ಪರಿಶೋಧನಾ ವರದಿ ಅಂತ ಇರುತ್ತೆ, ಆಡಿಟ್ ರಿಪೋರ್ಟ್ಸ್. ಸೊ 17-18 ಸಾಲಿನವರೆಗೆ ಆಡಿಟ್ ಇದಕ್ಕೆ ನಾವು ಕಾಂಪ್ಲೈನ್ಸ್ ಕೊಟ್ಟಿದ್ದೀವಿ, ಆ ವರದಿಗಳನ್ನು ಸಹ ಅಪ್ಲೋಡ್ ಮಾಡಿದ್ದೀವಿ. ಅದಾದಮೇಲೆ ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ಇರುವಂಥ ಎಲ್ಲ ಬ್ಯಾಂಕ್ ಖಾತೆಗಳ ವಿವರವನ್ನು ನಾವು ಪಬ್ಲಿಷ್ ಮಾಡಬೇಕು. ಮತ್ತು ಅದರ ಬಗ್ಗೆ ಆ ಬ್ಯಾಂಕ್ ಖಾತೆ ಏನಕ್ಕೆ ಓಪನ್ ಆಯಿತು, ಅಲ್ಲಿ ಎಷ್ಟು ಡಿಪಾಸಿಟ್, ಅಲ್ಲಿ ಎಷ್ಟು ಅಮೌಂಟ್ ಇದೆ, ಈ ರೀತಿ ಎಲ್ಲ ಮಾಹಿತಿ. ಸೊ ಅದನ್ನು ಸಹ ಅಂದರೆ ಈ ದಿವಸ ಅಪ್ರೂವ್ ಆಗಿದೆ, ಬೈ ಈವ್ನಿಂಗ್ ಇಟ್ ವಿಲ್ ಬಿ ಅಪ್ಲೋಡೆಡ್. ಅದರ ನಂತರ ನಮ್ಮಲ್ಲಿ ಈ ಬೇರೆ ಬೇರೆ ಫಂಡಿಂಗ್ ಏಜೆನ್ಸಿಯಿಂದ ಗ್ರ್ಯಾಂಟ್ಸ್ ಬಂದಿರುತ್ತೆ, ಸೊ ಅದರ ಮಾಹಿತಿಯನ್ನು ಸಹ ಅಪ್ಲೋಡ್ ಮಾಡಿ ಅಂತಿತ್ತು, ಅದು ಸಹ ಆಗಿದೆ ಆಲ್ರೆಡಿ. ಅದಾದಮೇಲೆ ನಮ್ಮಲ್ಲಿ ಇರುವಂಥ ಪೆನ್ಷನ್ ಫಂಡ್ದು ಮಾಹಿತಿಯನ್ನು ಹಾಕಿ ಅಂತ ಇತ್ತು, ಈವನ್ ದ್ಯಾಟ್ ಹ್ಯಾಸ್ ಬಿನ್ ಡನ್. ಅದರ ನಂತರ ಪ್ರತಿ ತಿಂಗಳು HRMS ಮತ್ತು ನಾನ್ HRMS ಮೂಲಕ ಏನೇನು ವೇತನ ಪಾವತಿಯಾಗುತ್ತೆ ಅದರ ಮಾಹಿತಿಯನ್ನು ಅಪ್ಲೋಡ್ ಮಾಡಿ ಅಂತ ಇತ್ತು. ಅದ್ರ ಬಗ್ಗೂ ಕ್ರಮ ತಗೊಂಡಿದ್ದೀವಿ, ಅದು ಸಹ ಅಪ್ಲೋಡ್ ಆಗಿದೆ, ಇವತ್ತು ಸಾಯಂಕಾಲದೊಳಗೆ ಆಗುತ್ತೆ. ಅದಾದಮೇಲೆ ಈ ಮಾಸಿಕ ಆದಾಯ ಮತ್ತು ವೆಚ್ಚದ ಏನು ಮಾಹಿತಿ ಇದೆ ಅದನ್ನು ಸಹ ಅಪ್ಲೋಡ್ ಮಾಡಿ ಅಂತಿತ್ತು. ಸೊ April 2022 ಅಂದರೆ ಯಾವಾಗ ಫೈನಾನ್ಷಿಯಲ್ ಇಯರ್ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ October 2022 ಎಲ್ಲ ಮಂತ್ಲಿ ಅಕೌಂಟ್ಸ್ ಪ್ರತಿಯನ್ನು ನಾವು ಅಪ್ಲೋಡ್ ಮಾಡಿದ್ದೀವಿ. ಸೊ ಇದಿಷ್ಟು ಮ್ಯಾಂಡೇಟರಿ ಡಿಸ್ಕ್ಲೋಜರ್ ಅಂತ ಏನೈತೆ ಅಲ್ಲ, ಸುಶಾಸನ ಮಾಸದ ಅಂಗವಾಗಿ ನಾವು ಇದನ್ನೆಲ್ಲ ಪಬ್ಲಿಕ್ಗೆ ಡಿಸ್ಕ್ಲೋಸ್ ಮಾಡಿದ್ದೀವಿ.
ಆತ್ಮೀಯ ರೇಡಿಯೋ ಮಾನಸ ಕೇಳುಗರೆ, ಇಂದು ನಮ್ಮ ವಿಶೇಷ ಕಾರ್ಯಕ್ರಮದ ಅತಿಥಿಗಳಾಗಿ ಮೈಸೂರು ವಿಶ್ವವಿದ್ಯಾಲಯದ ಹಣಕಾಸು ಅಧಿಕಾರಿಗಳಾದ ಡಾಕ್ಟರ್ ಸಂಗೀತಾ ಗಜಾನನ್ ಭಟ್ ರವರು ನಮ್ಮೊಂದಿಗೆ ಇದ್ದಾರೆ. ಮೇಡಮ್, ನೀವು ಹಣಕಾಸು ಅಧಿಕಾರಿಗಳಾಗಿ ಆಯ್ಕೆಯಾದಾಗ ಈ ತರ ಕೆಲಸ ಮಾಡಬೇಕು ಅಂತೆಲ್ಲ ಗುರಿ ಇಟ್ಕೊಂಡಿರ್ತೀರಾ, ಆ ಗುರಿ ಇಂದಿಗೆ ಈಡೇರಿದೆ ಅಂತ ನಿಮ್ಗೆ ಅನ್ಸುತ್ತಾ?
ಖಂಡಿತ, ಅಂದರೆ ಪೂರ್ತಿ ಈಗ ಜರ್ನಿ ಆಫ್ 1000 miles ಬಿಗಿನ್ ವಿತ್ ಜಸ್ಟ್ 1 step ಅಂತ ಪದ ಇದೆ. ಹಾಗೆ ಈ ಸುಶಾಸನ ಸಪ್ತಾಹದ ಮಾಸದ ಅಂಗವಾಗಿ ನಾವೇನೇನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಲ್ಲ, ಸೊ ಈ ನೆಪದಲ್ಲಿ ಅಟ್ಲೀಸ್ಟ್ ಕಂಪ್ಲೀಟ್ ಆಗಿದೆ ನಂದು. ಏನಂತಂದರೆ ಈ ಇಷ್ಟು ಮ್ಯಾಂಡೇಟರಿ ಗೌರ್ಮೆಂಟ್ ಹೇಳಿದ್ದನ್ನು ಹೊರತುಪಡಿಸಿ ಕೆಲವೊಂದು ವಿನೂತನ ಚಟುವಟಿಕೆಗಳನ್ನೂ ಸಹ ತಗೊಂಡ್ವು. ಏನು ಅಂತಂದರೆ, ನಮ್ಮ ಎಲ್ಲ DDOs, ಇಡೀ ಯೂನಿವರ್ಸಿಟಿ ಇಷ್ಟು ಡಿಪಾರ್ಟ್ಮೆಂಟ್ ಇದೆ, ಅಲ್ಲಿ ಸರಿಯಾಗಿ IT ಎಷ್ಟು ಕಟಾವಣೆ ಮಾಡಬೇಕು, GST ಎಷ್ಟು ಇದು ಮಾಡಬೇಕು, ಅದ್ರ ಬಗ್ಗೆ ಮಾಹಿತಿ ಇರಲಿಲ್ಲ. ಸೊ ಅದ್ರ ಬಗ್ಗೆ ನಾವು 19th ಒಂದು ವರ್ಕ್ಶಾಪ್ ಅನ್ನು ಮಾಡಿದ್ವು. ನಮ್ಮ ಎಲ್ಲ DDOs ಬಂದಿದ್ರು, ಅವರಿಗೆ ಇದ್ರ ಮೂಲಕ ನಾವು ತಿಳಿಸ್ಕೊಡೋದಿಕ್ಕಾಯ್ತು. ಅದರ ನಂತರ ಈಗ ನಮ್ಮ ಸೆಕ್ಷನ್ನಲ್ಲಿ ಎಷ್ಟೋ ಜನ ಎಲೆಮರೆ ಕಾಯಿಗಳ ಥರ ಒಳ್ಳೆ ಸಿಬ್ಬಂದಿ ಇದ್ದಾರೆ, ಅವರಿಗೆ ಅವ್ರಿಗೆ ಮಾಡೋ ಕೆಲಸಕ್ಕೆ ಒಂದು ಮನ್ನಣೆ ಸಿಗೋದಿಲ್ಲ. ಈ ಮಾಸದಲ್ಲಿ ನಾವೇನು ಮಾಡಿದ್ದೀವಿ ಅಂತ ಅಂದರೆ, ಅತ್ಯುತ್ತಮ ಎಂಪ್ಲಾಯಿ ಅಂದರೆ ನಾವು ಸಿಬ್ಬಂದಿ ಅಂತ ಅಂದ್ಬಿಟ್ಟು ಬೆಸ್ಟ್ ಎಂಪ್ಲಾಯಿ ಆಫ್ ದಿ ಮಂತ್ ಅಂತ ಈಗ 2 ಜನರನ್ನು ಆಯ್ಕೆ ಮಾಡಿದ್ದೀವಿ, ಒಬ್ಬರು ತಾತ್ಕಾಲಿಕ ಮತ್ತು ಒಬ್ಬರು ಪರ್ಮನೆಂಟ್ ಇವರನ್ನು. ಸೊ ಅವರಿಗೆ ಇನ್ನು 2 ದಿವಸದಲ್ಲಿ ಪ್ರಶಸ್ತಿ ಪುರಸ್ಕಾರ ಕೊಟ್ಟು ಅವರ ಹೆಸರು ಅವರ ವಿವರವನ್ನು ನೋಟಿಸ್ ಬೋರ್ಡಲ್ಲಿ 1 ತಿಂಗಳು ಅತ್ಯುತ್ತಮ ಸಿಬ್ಬಂದಿ ನಮ್ಮ ಶಾಖೆದು ಅಂತ. ಸೊ ಅದರಿಂದ ಅವ್ರಿಗೆ ಅದೊಂದು ಎನ್ಕರೇಜ್ಮೆಂಟ್ ಸಿಗೋ ಥರ. ಅದಾದಮೇಲೆ ಇನ್ನೊಂದು, ಈ ಸಲದ ಬಜೆಟ್ ಒಂದು ಸ್ವಲ್ಪ ಚೇಂಜ್ ಆಗಿ ಮಾಡ್ತಿದ್ದೀವಿ. ಏನಂತಂದರೆ, ಈ ಕಾಮರ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ಇರುವಂಥ ಬ್ರೈಟ್ ಯಂಗ್ಸ್ಟರ್ಸು, ಒಂದು PG ಮತ್ತು ರಿಸರ್ಚ್ ಸ್ಕಾಲರ್ಸು, ಆ ಥರ ಒಂದು 10-12 ಹುಡುಗರನ್ನು ನಾವು ಆಲ್ರೆಡಿ VC ಅವ್ರ ಹತ್ರ ಮಾತಾಡಿದ್ದೀವಿ, ಅವರನ್ನು ನಮ್ಮ ಬಜೆಟ್ ಫಾರ್ಮಿಂಗ್ ಟೀಮಿಗೆ ಸೇರಿಸ್ಕೊಡ್ತೀವಿ ಅವರ ಸಹಕಾರ ತಗೊಂಡು. ಯಾಕಂದರೆ ಅವರಿಗೆ, ವಿದ್ಯಾರ್ಥಿಗಳಿಗೆ ಅವ್ರದೇ ಆದ ಡಿಮ್ಯಾಂಡ್ ಇರುತ್ತೆ. ವೈ ಕಾಮರ್ಸ್ ಓನ್ಲಿ ಅಂತಂದರೆ ಫೈನಾನ್ಸ್ ಬಗ್ಗೆ ಹೆಚ್ಚಿಗೆ ಗೊತ್ತಿರುತ್ತೆ. ಸೊ ಅಂಥ ಹುಡುಗರನ್ನು ನಮ್ಮ ಟೀಮಲ್ಲಿ ಸೇರಿಸ್ಕೊಂಡು, ವೆನ್ ಐ ವಿಲ್ ಬಿ ಪ್ರೆಸೆಂಟಿಂಗ್ ದಿಸ್ ಇಯರ್ಸ್ ಬಜೆಟ್, ಆ ಹುಡುಗರು ನನ್ನ ಜೊತೆ ಇರ್ತಾರೆ. ಸೊ ವಿ ಆರ್ ಗೋಯಿಂಗ್ ಟು ಡೂ ದಟ್. ಅಂದರೆ ಇದೆಲ್ಲ ನಾವು ಕಾರ್ಯರೂಪಕ್ಕೆ ತಂದಿರೋದು ಈ ಸುಶಾಸನ ಮಾಸದಲ್ಲಿ. ಬಟ್ ಈ ಎಲ್ಲ ಕನಸುಗಳು ನಾನು ಈ ಇನ್ಸ್ಟಿಟ್ಯೂಟಿಗೆ ಹೆಜ್ಜೆ ಇಟ್ಟಾಗೆ ಇತ್ತು, ಈ ನೆಪದಲ್ಲಿ ಅದನ್ನೆಲ್ಲ ಇಂಪ್ಲಿಮೆಂಟ್ ಮಾಡೋದಕ್ಕೆ ಒಂದು ಅವಕಾಶ ಆಯಿತು.
ಬಹಳ ಸಂತೋಷ ಆಯಿತು ಮೇಡಮ್ ನಿಮ್ಮ ಈ ಮಾತುಗಳನ್ನೆಲ್ಲ ಕೇಳಿ. ನೀವು ಈಗ ಒಬ್ಬ ಹಣಕಾಸು ಅಧಿಕಾರಿಯಾಗಿ ನಿಮಗೆ ಎಷ್ಟೆಲ್ಲ ಒತ್ತಡ ಇರುತ್ತೆ, ಆ ಒತ್ತಡದ ಮಧ್ಯೆನೂ ಹೇಗೆ ಇಷ್ಟು ಹಸನ್ಮುಖಿಯಾಗಿ ಇರ್ಬೋದು ಮೇಡಮ್ ನೀವು ಯಾವಾಗಲೂ?
ಟು ಬಿ ಆನೆಸ್ಟ್, ನಾನು ತುಂಬ ಸಿಟ್ಟಿನ ಪರ್ಸನ್ ನಿಜ ಹೇಳಬೇಕಂದ್ರೆ, ಪರ್ಸ್ನಲಿ ಸ್ಪೀಕಿಂಗ್. ಬಟ್ ಕಳೆದ ನನ್ನ ಸರ್ವಿಸ್ ಈ KAS ಸೆಲೆಕ್ಟ್ ಆಗಿ ಬಂದು 17 ಆಗಿದೆ. ಸೊ ಆ ಕುರ್ಚಿ ಬಹುಶಃ ನನಗೆ ಇಷ್ಟೊಂದು ತಾಳ್ಮೆ ತಂದುಕೊಟ್ಟಿದೆ ಅಂದ್ಕೊಳ್ತೀನಿ. ಪಬ್ಲಿಕ್ ಇಂಟ್ರ್ಯಾಕ್ಷನ್ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಒಂದು ನಾನು ಮಾಡ್ತಾ ಇರೋ ಕೆಲಸದಿಂದ ನನ್ನ ಮನಸ್ಸಿಗೆ ಒಂದು ಆತ್ಮತೃಪ್ತಿ ಅಂತ ಏನು ಹೇಳ್ತೀವಲ್ಲ, ಅದು ಖುಷಿ ಸಿಗುತ್ತೆ. ಎಟ್ ದ ಎಂಡ್ ಆಫ್ ದಿ ಡೇ ಇಫ್ ಐ ಲುಕ್ ಬ್ಯಾಕ್, ನನಗೆ ಖುಷಿ ಅನಿಸುತ್ತೆ, ಓಕೆ ಐ ಕುಡ್ ಡೂ ಸೋ ಮಚ್ ಆಫ್ ವರ್ಕ್, ಇದರಿಂದ ಇಷ್ಟು ಏನೋ ಒಂದು ಇಷ್ಟು ಜನರಿಗೆ ನಾನು ಸಹಾಯ ಮಾಡಲಿಕ್ಕಾಯಿತು, ಈ ಥರ ಏನೋ ಒಂದು ಖುಷಿ ಅನಿಸುತ್ತೆ. ಸೊ ಆ ಬಹುಶಃ ಆ ಒಂದು ಖುಷಿನೇ ಇಷ್ಟು ಹಸನ್ಮುಖಳಾಗಿ ಇರೋದಕ್ಕೆ ಪ್ರೇರೇಪಿಸುತ್ತೆ ಅಂದ್ಕೋತೀನಿ.
ಯಾವಾಗಲೂ ಹೀಗೆ ಹಸನ್ಮುಖಿಯಾಗಿನೇ ಇರಿ ಅನ್ನೋದು ನಮ್ಮ ಆಶಯ ಕೂಡ ಮೇಡಮ್.
ಥ್ಯಾಂಕ್ ಯು ಸೋ ಮಚ್.
ಮೇಡಮ್, ನೀವು ಈ ಹಿಂದೆ ಕಾರವಾರ, ಈಗ ಮೈಸೂರು, ಹೀಗೆ ಬೇರೆ ಬೇರೆ ಸರ್ಕಾರಿ ಕಚೇರಿಗಳಲ್ಲಿ ಕಾರ್ಯನಿರ್ವಹಿಸಿದ್ದೀರಾ, ಅದರ ಅನುಭವ ಹೇಗಿತ್ತು, ಮತ್ತೆ ನಿಮ್ಗೆ ಯಾವ್ದಾದ್ರು ಒಂದು ಮುಖ್ಯ ಘಟನೆ ಬಗ್ಗೆ ಏನಾದರೂ ಶೇರ್ ಮಾಡಬೇಕು ಅನ್ನೋ ತರ ಇದ್ರೆ ಅದನ್ನ ಈಗ ಹೇಳ್ಬೋದು ಮ್ಯಾಮ್.
ಈ ಹುದ್ದೆಯಲ್ಲಿ ಲೈಕ್ ನಾನು ಜಾಯ್ನ್ ಆಗಿದ್ದು ಎ ಸಿ ಫೈನಾನ್ಸ್ ಆಗಿ. ಸೊ ನಂದು ಒಟ್ಟು 17 ವರ್ಷ ಈಗ ಸರ್ವಿಸ್ ಆಗಿರೋದು. ಈ ಒಂದು ಸರ್ವಿಸ್ ಸೇವಾ ಅವಧಿಯಲ್ಲಿ ತುಂಬ ವಿನೂತನವಾದ ಅನುಭವಗಳು ಸಿಕ್ಕಿದೆ ಅಂತ ಹೇಳಿದರೆ ತಪ್ಪಾಗೋದಿಲ್ಲ. ಸೊ ಮೈಸೂರಿನಲ್ಲಿ ಕರ್ನಾಟಕ ವಸ್ತು ಪ್ರದರ್ಶನ ಪ್ರಾಧಿಕಾರದಲ್ಲಿ ನಾನು ವರ್ಕ್ ಮಾಡ್ತಿದ್ದೆ. ಆವಾಗ ಒಂದು 5 ತಿಂಗಳು ನನಗೆ CEO ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆಗಿ ಚಾರ್ಜನ್ನು ಹೋಲ್ಡ್ ಮಾಡುವಂಥ ಒಂದು ಪರಿಸ್ಥಿತಿ ಇತ್ತು. ಆವಾಗ 2012 ಈ ಟೆಂಡರ್ನ ನಾವು ಫೈನಲ್ ಮಾಡಬೇಕಿತ್ತು. ದಸರಾ ಇವೆಂಟು ಫಸ್ಟ್ ಡೇ ಆಫ್ ನವರಾತ್ರಿ ಇನಾಗ್ರೇಷನ್ ಆಗಬೇಕಾಗಿದೆ. ಇನ್ನು ಜಸ್ಟು 20 ದಿವಸ ಮಾತ್ರ ಟೈಮ್ ಇದೆ. ಟೆಂಡರಲ್ಲಿ ಫಸ್ಟ್ ಕಾಲ್ ಆಗಿದೆ ಅಂದರೆ ಇದರಲ್ಲಿ ಬಿಡರ್ಸ್ ಬಂದಿಲ್ಲ, ಹಾಗಾಗಿ ವಿ ಹ್ಯಾವ್ ಗಾನ್ ಫಾರ್ ದಿ ಸೆಕೆಂಡ್ ಇದು ಟೆಂಡರಿಂಗು. ಸೊ ಆ ಸೆಕೆಂಡ್ ಬಿಡಿಂಗ್ ಟೈಮ್ನಲ್ಲಿ ಸಹ ಒಬ್ಬರೇ ಒಬ್ಬರು ಸಿಂಗಲ್ ಬಿಡರ್ ಬಂದಿದ್ದಾರೆ. ಆ್ಯಂಡ್ ದೇರ್ ಈಸ್ ಸೋ ಮಚ್ ಆಫ್ ಪ್ರೆಷರ್ ದಟ್ ಯು ಶುಡ್ ಕಂಪ್ಲೀಟ್ ಇಟ್ ವಿತ್ ಇನ್ ಟೈಮ್, ಯಾಕಂದರೆ ನಾಡಹಬ್ಬ ದಸರಾ ಸ್ಟಾರ್ಟ್ ಆಗೋದ್ರಲ್ಲಿ. ಸೊ ಆ ಒಂದು ಪ್ರೆಷರಲ್ಲಿ ವರ್ಕ್ ಮಾಡಿದ್ದಿದೆಯಲ್ಲ, ಆ ವರ್ಕ್ ಆರ್ಡ್ರ್ ಇಶ್ಯೂ ಮಾಡಿ ಅವರು ಕೆಲಸ ಪ್ರಾರಂಭ ಮಾಡೋದಕ್ಕೆ ಅಂತಂದ್ಬಿಟ್ಟು ಅದನ್ನು ನೆನೆಸ್ಕೊಂಡ್ರೆ ನಾನೇ ಆ ಕೆಲಸ ಮಾಡಿದ್ನಂತ ಇವತ್ತು ಅನಿಸುತ್ತೆ. ದಟ್ ಈಸ್ ಒನ್ ಇನ್ಸಿಡೆಂಟ್. ಅದಾದಮೇಲೆ ಕಾರವಾರಲ್ಲಿ ಈಗ ತಾವಾಗಲೇ ಸ್ಟಾರ್ಟಿಂಗಲ್ಲಿ ಹೇಳಿದ್ರಿ ಸುಮಾರು ಈ ಪ್ರಶಸ್ತಿಗಳೆಲ್ಲ ಸಿಕ್ಕಿದೆ ಅಂತ. ಅದು ಇನ್ನೊಂದು, ನಾ ಸ್ಟಾರ್ಟಿಂಗಲ್ಲಿ ಇನ್ನೊಂದು ಮಾತು ಹೇಳಿದ್ದೆ, ಲೈಕ್ ನಾನು ಈ ನಾಗರಿಕ ಸೇವೆಗೆ ಬರೋದಕ್ಕೆ ನಿಜವಾಗಿ ಇದ್ದಿದ್ದು ಒಂದು ಆಸಕ್ತಿ ಗ್ರಾಮೀಣ ಪ್ರದೇಶದಲ್ಲಿ ಮತ್ತು ಹೆಣ್ಣುಮಕ್ಕಳ ವಿಷಯದಲ್ಲಿ ಮಹಿಳೆಯರ ಬಗ್ಗೆ ಕೆಲಸ ಮಾಡೋದಕ್ಕೆ, ಆ ತೊಂದರೆಯಲ್ಲಿರೋರಿಗೆ ನಾವು ನೆರವಾಗಬೇಕು ಅನ್ನುವಂಥ ಒಂದು ಉದ್ದೇಶ ಅಂತ. ಸೊ ಇಟ್ ವಾಸ್ ಲೈಕ್ ದಿಸ್. ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಆವಾಗ ಒಟ್ಟು ಒಂದು ಸ್ಟ್ಯಾಟಿಸ್ಟಿಕ್ಸ್ ಒಂದು ಸರ್ವೆ ಪ್ರಕಾರ ಸುಮಾರು 2,000 ಜನ ದೇವರ್ ತುಂಬ ಈ ದಮನಿತ ಮಹಿಳೆಯರು ಅಂತ ನಾವು ಹೇಳ್ಬೋದು ಆಲ್ ಟುಗೆದರ್, ಆ ರೀತಿ ಮಹಿಳೆಯರಿದ್ದಾರೆ ಅಂತ ಐಡೆಂಟಿಫೈ ಮಾಡಿದ್ವು. ಅವರನ್ನು ಮೇನ್ ಸ್ಟ್ರೀಮಿಗೆ ತೊಗೊಂಡು ಬರಬೇಕು ಅಂತಂದ್ಬಿಟ್ಟು ಉದ್ದೇಶ. ಸೊ ಆ ಸಂದರ್ಭದಲ್ಲಿ ಆಗ ಜಿಲ್ಲಾಧಿಕಾರಿಗಳಾದಂತಹ ಶ್ರೀ ಎಸ್ ನಕುಲ್ ಅವರು ಒಂದು ಯೋಚನೆ ಮಾಡಿದರು, ಆ ಮಹಿಳೆಯರನ್ನ ಅಪ್ರೋಚ್ ಮಾಡೋದಕ್ಕೆ ನೀವು ಯು ವಿಲ್ ಬಿ ದ ರೈಟ್ ಪರ್ಸನ್, ವಿಲ್ ಯು ಬಿ ನೋಡಲ್ ಆಫೀಸರ್ ಫಾರ್ ದಿಸ್ ಅಂತ ಕೇಳಿದರು. ನನಗೆ ಇದೊಂದು ಒಳ್ಳೆ ಅವಕಾಶ ಅಂತ ಅನ್ನಿಸ್ತು, ಅಂದರೆ ನನ್ನ ಮನಸ್ಸಿಗೆ ಹತ್ತಿರವಾದ ಸಬ್ಜೆಕ್ಟು. ಆ ಎಲ್ಲ ಹೆಣ್ಮಕ್ಳನ್ನು ಕನ್ವಿನ್ಸ್ ಮಾಡಿಬಿಟ್ಟು ಅವರನ್ನು ನಾವೇನು ಮಾಡಿದ್ವು, ಈ ಸರ್ಕಾರದಿಂದ ಯಾವುದೋ ಎಕ್ಸ್ಟ್ರಾ ಫಂಡಿಂಗ್ ಅಂತ ಏನೂ ಬರೋದಿಲ್ಲ. ಸೊ ದೇರ್ ವಾಸ್ ಒನ್ ಸ್ಕೀಮ್ NRLM, ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ ಅಂತ, ಅದರಲ್ಲಿ ಈ ಸೆಲ್ಫ್ ಹೆಲ್ಪ್ ಗ್ರೂಪ್ ಅಂತ ಸ್ವಸಹಾಯ ಸಂಘ ರಚನೆ ಮಾಡಿದರೆ 50,000 ಗೌರ್ಮೆಂಟಿಂದನೇ ಅನುದಾನ ಬರ್ತಿತ್ತು ಕೇಂದ್ರ ಸರ್ಕಾರದಿಂದ. ಆ ಮೂಲಕ ಒಂದಿಷ್ಟು ಮಹಿಳೆಯರ ಸಂಘಗಳನ್ನು ರಚನೆ ಮಾಡಿ ಆ ದಮನಿತ ಮಹಿಳೆಯರಿಗೆ ಈ ಚಿಕ್ಕಿ ಪೀನಟ್ ಚಿಕ್ಕಿ ಶೇಂಗಾ ಚಿಕ್ಕಿನ ಮಾಡೋದನ್ನು ತಯಾರಿ ಮಾಡೋದನ್ನು ಹೇಳ್ಕೊಟ್ಟು ಟ್ರೈನಿಂಗ್ ಕೊಡಿಸಿ. ಅದರ ನಂತರ ವಿತ್ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಆಫ್ 50,000 ಅದನ್ನು ನಾವೇ ಅಂಗನವಾಡಿಯಲ್ಲಿ ಮಕ್ಕಳಿಗೆ ಎಲ್ಲ ಕೊಡೋದಕ್ಕೆ ಬೈ ಮಾಡಿ ನಾವು ಹಂಚಿ ಅವರಿಗೆ ನಂತರ ದುಡ್ಡು ಸಿಗುತ್ತೆ. ಈ ರೀತಿ ಅವರ ವ್ಯಾಪಾರ ಸ್ಟಾರ್ಟ್ ಆಗಿದ್ದು ಬಿಸ್ನೆಸ್ಸು. ಅದು ಯಾವ ಲೆವೆಲಿಗೆ ಹೋಯಿತು ಅಂದರೆ ವಿತಿನ್ 2 ಇಯರ್ಸ್ 1.5 ಕೋಟಿ ಅವ್ರದ್ದು ಟರ್ನ್ ಓವರ್ ಆಯಿತು ಆ ಹೆಣ್ಣು ಮಕ್ಕಳು ವ್ಯಾಪಾರದ್ದು. ಇದು ಆ ಶೇಂಗಾ ಚಿಕ್ಕಿಯನ್ನು ಮಾರಾಟ ಮಾಡಿ ಅವರಷ್ಟು ದುಡ್ಡು ಮಾಡೋದಕ್ಕೆ ಶುರು ಮಾಡಿದ್ವು. ಅದರಿಂದ ಈ ಇದನ್ನು ನಾನೇ ಹೆಸರು ಕೊಟ್ಟಿದ್ದು ಮೀರಾ ಅಂತಂದರೆ ಮೋಟಿವೇಟ್ ಎಂಪವರ್ ಎನೇಬಲ್ ಆ್ಯಂಡ್ ಅವ್ರನ್ನ ರಿಹ್ಯಾಬಿಲಿಟೇಟ್ ಆ್ಯಂಡ್ ಅಚೀವ್ ಅಂತ ಮೀರಾ ಅಂತ ಅಂದರೆ ಆ ಶೇಂಗಾ ಚಿಕ್ಕಿ ಕವರ್ ಮೇಲೆ ಮೀರಾ ಅಂತ ಹೆಸರಿದೆ. ಇದನ್ನು ನಮಗೆ ನವದೆಹಲಿಯಲ್ಲಿರುವಂಥ ಸ್ಕಾಚ್ ಸಂಸ್ಥೆ ಗುರುತಿಸ್ಬಿಟ್ಟು ಅವರು ಇಡೀ ದೇಶದಲ್ಲಿ ಇರುವಂಥ ಬೇರೆ ಬೇರೆ ಸರ್ಕಾರಿ ವಿಭಾಗಗಳಲ್ಲಿ ಒಳ್ಳೆ ಸಾಧನೆ ಯಾರು ಮಾಡ್ತಾರೆ ಅವರಿಗೆ ಅವಾರ್ಡನ್ನು ಕೊಡ್ತಾರೆ. ಸೊ ಆ ಸ್ಕಾಚ್ ಆರ್ಡರ್ ಆಫ್ ಮೆರಿಟನ್ನು ರಿಸೀವ್ ಮಾಡೋದಕ್ಕೆ ಡೆಲ್ಲಿಗೆ ಹೋದಾಗ ನನಗೆಷ್ಟು ಮನಸ್ಸಿಗೆ ಖುಷಿ ಆಯಿತು ಅಂದರೆ ವರ್ಡ್ಸಲ್ಲಿ ಅದನ್ನ ಹೇಳೋದಿಕ್ಕಾಗೋದಿಲ್ಲ. ಸೊ ದಟ್ ದೇಜಾವು ಫೀಲಿಂಗ್ ದಟ್ ಯು ಹ್ಯಾವ್ ಅಚೀವ್ಡ್ ಸಮಥಿಂಗ್, ಏನೋ ಒಂದು ನಮ್ಮಿಂದ ಒಂದು ಏನೋ ಅಳಿಲು ಸೇವೆ ಅನ್ನುವಂಥ ರೀತಿಯಲ್ಲಿ, ದಟ್ ವಾಸ್ ಒನ್ ಪ್ರಾಜೆಕ್ಟ್. ಆಮೇಲೆ ಇನ್ನೊಂದು ಇದೇ ರೀತಿ ನೆರೆ ಎಲ್ಲ ಬಂದಾಗ ಅಲ್ಲಿ ತುಂಬ ಹಳ್ಳಿಗಾಡಿನಲ್ಲಿ ಇರೋ ಜನರಿಗೆ ಮೆಡಿಕಲ್ ಫೆಸಿಲಿಟಿ ಇಲ್ಲದೆ ಒದ್ದಾಡ್ತಿದ್ದಿದ್ದು ನೋಡಿದ್ದೆ. ಸೊ ನಮಗೆ ಈ CSR ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಡಿಯಲ್ಲಿ ಬರುವಂಥ ಅನುದಾನ ಅಲ್ಲಿ ಹತ್ತಿರದಲ್ಲಿ NPCIL ಕೈಗಾ ಇತ್ತು. ಸೊ ಕೈಗಾ ತಮಗೆ ಗೊತ್ತಿದೆ ಅಣು ವಿದ್ಯುತ್ ಕಾರ್ಯ ಇದಿರೋದು. ಆ ಸಂಸ್ಥೆಯವರು ಸ್ವಲ್ಪ ಅಮೌಂಟನ್ನು ನಮಗೆ, ನಾವು ಯಾರು ದುಡ್ಡನ್ನು ಗೌರ್ಮೆಂಟಲ್ಲಿ ತೊಗೊಳ್ಳೋದಿಲ್ಲ, ಸೊ ಥ್ರೂ ವಿ ಟೈಡ್ ಅಪ್ ವಿತ್ ಸಮ್ NGO ಅವರು ಸ್ಟಾರ್ಟಪ್ನವರು ಒಂದು ಬ್ಯಾಕ್ ಪ್ಯಾಕ್ ಕಿಟ್ಟನ್ನು ರೆಡಿ ಮಾಡಿಕೊಟ್ರು. ಅದರಲ್ಲಿ ಎಲ್ಲ ಮೆಡಿಕಲ್ ಇನ್ಸ್ಟ್ರೂಮೆಂಟ್ಸ್ ಇರುತ್ತೆ. ಸೊ ದೇವಳಮಕ್ಕಿ ಅನ್ನುವಂಥ ಒಂದು ಗ್ರಾಮವನ್ನು ಆರಿಸ್ಕೊಂಡು ಅಲ್ಲಿ ಇರೋ PHCಲಿ ಡಾಕ್ಟ್ರು ಮತ್ತು ಅಲ್ಲಿರುವಂಥ ಆಶಾ ಕಾರ್ಯಕರ್ತೆಯರನ್ನು ಆರಿಸಿ ಆ ಹಳ್ಳಿಯಲ್ಲಿ ಎಷ್ಟು ವಯಸ್ಸಾದವರಿದ್ದಾರೆ, ಎಷ್ಟು ಜನ ಗರ್ಭಿಣಿ ಮಹಿಳೆಯರಿದ್ದಾರೆ ಅವ್ರದ್ದೊಂದು ಡೇಟಾ ತೊಗೊಳ್ಳೋದು. ಸೊ ಆಶಾ ಕಾರ್ಯಕರ್ತೆಯರು ಆ ಇವರು ANMs ಇರೋರು ಮನೆ ಮನೆಗೆ ಹೋಗ್ತಾರೆ. ಅಲ್ಲಿ ಇರುವಂಥ ಮಹಿಳೆಯರು ಗರ್ಭಿಣಿಯರು ಇರ್ಬೋದು, ಅವರ ಹೊಟ್ಟೆಯಲ್ಲಿರೋ ಗರ್ಭಸ್ಥ ಶಿಶುದು ಹಾರ್ಟ್ ರೇಟ್ ಕೂಡ ಯೂಸಿಂಗ್ ದಟ್ ಇನ್ಸ್ಟ್ರೂಮೆಂಟ್ ದೇ ಕ್ಯಾನ್ ಫೈಂಡ್ ಔಟ್. ಡಾಕ್ಟ್ರು PHCಯಲ್ಲಿ ಕೂತ್ಕೊಂಡು ಆ ಟ್ಯಾಬ್ ಮುಖಾಂತರ ಡೇಟಾ ತೊಗೊಳ್ತಾ ಇರ್ತಾರೆ. ಆಮೇಲೆ ಆ ಮಗುವಿಂದ ಏನಾದರೂ ಹಾರ್ಟ್ ಬೀಟ್ ಸ್ವಲ್ಪ ಹೆಚ್ಚು ಕಮ್ಮಿ ಆಯ್ತಾ, ಡಾಪ್ಲರ್ ಫೈಟೋಸ್ಕೋಪ್ ಅಂತ ಈ ಇನ್ಸ್ಟ್ರೂಮೆಂಟಿನ ಹೆಸರು. ಸೊ ಯೂಸಿಂಗ್ ದಟ್ ಆ ಮಗುವಿಂದು ಹಾರ್ಟ್ ಬೀಟ್ ಏನಾದರೂ ವೇರಿಯೇಷನ್ ಇದೆ ಅನಿಸಿದ್ರೆ ಇಮಿಡಿಯೇಟ್ಲಿ ವಿ ವುಡ್ ರಶ್ ದೆಮ್ ಫ್ರಮ್ ದ ತಾಲೂಕ ಇದು ತಾಲೂಕು ಇದಕ್ಕೆ ಕಾರ್ವಾರ್ ಮೆಡಿಕಲ್ ಕಾಲೇಜಿಗೆ ಅವ್ರನ್ನ ಇಮಿಡಿಯೇಟ್ ರಶ್ ಮಾಡಿ. ಸೊ ಆ ರೀತಿ ಮಾಡಿಕೊಂಡು ಸುಮಾರು 300 ಗರ್ಭಿಣಿ ಮಹಿಳೆಯರನ್ನ ನಾವು ಅನುಕೂಲ ಮಾಡಿಕೊಟ್ಟಿದ್ವು. ಆಮೇಲೆ ವಯಸ್ಸಾದವರಿಗೆಲ್ಲ ಎಲ್ಲದಕ್ಕೆ ಅವ್ರು ಕಾರವಾರಕ್ಕೆ ಬರಬೇಕು, ಬರೋಕ್ಕಾಗೋದಿಲ್ಲ. ಸೊ ಅಲ್ಲೇ ಅವ್ರದ್ದು ಎಲ್ಲ ಥರ ಶುಗರ್ ಟೆಸ್ಟ್ ಇರ್ಬೋದು, ಇ ಸಿ ಜಿ ಇರ್ಬೋದು, ಹೀಗೆ ಎಲ್ಲ ಟೆಸ್ಟ್ಗಳನ್ನು ಅಲ್ಲೇ ಮಾಡುವಂಥದ್ದು. ಸೊ ಯೂಸಿಂಗ್ ಜಸ್ಟ್ ಒನ್ ಬ್ಯಾಕ್ ಪ್ಯಾಕ್ ಇಷ್ಟೊಂದು ನಾವು ಕೆಲಸ ಮಾಡೋದಕ್ಕಾಯಿತು. ಈವನ್ ಇದಕ್ಕೂ ಸಹ ಒನ್ಸ್ ಅಗೇನ್ ವಿ ಒನ್ ದ ಸ್ಕಾಚ್ ಆರ್ಡರ್ ಆಫ್ ಮೆರಿಟ್. ಸೊ ಈ ಇದು ನನಗೆ ಯಾವತ್ತೂ ನನ್ನ ಸರ್ವಿಸಲ್ಲಿ ಮರೆಯೋದಕ್ಕಾಗೋದಿಲ್ಲ. ತುಂಬ ಖುಷಿ ಕೊಟ್ಟಂಥ ಸದಾ ನೆನಪಿಟ್ಕೊಳ್ಳುವಂಥ ಇನ್ಸಿಡೆಂಟ್ ನನ್ನ ಸರ್ವಿಸಲ್ಲಿ ಅಂತಂದರೆ ಈ ಇನ್ಸಿಡೆಂಟ್ಸು.
ಥ್ಯಾಂಕ್ ಯು ಮ್ಯಾಮ್. ನಿಮ್ಮ ಈ ಅಳಿಲು ಸೇವೆಯನ್ನು ಬಹಳಷ್ಟು ಜನ ಈ ಕಥೆಯನ್ನು ಕೇಳಿ ಆದರೂ ಅವರೂ ಸಹ ಮತ್ತಷ್ಟು ಅಳಿಲು ಸೇವೆ ಮಾಡಬೇಕು ಅನ್ನೋ ಮನಸ್ಸು ಎಲ್ರಿಗೂ ಬರಲಿ ಅಂತ ನಾವು ಕೂಡ ಆಶಿಸ್ತೀವಿ. ಮೇಡಮ್, ನೀವು ಯೂನಿವರ್ಸಿಟಿಯಲ್ಲಿ ಸ್ಟೂಡೆಂಟ್ ಆಗಿದ್ರಿ ಅಂತ ಹೇಳಿದ್ರಿ, ಅದೇ ಯೂನಿವರ್ಸಿಟಿಲಿ ಈಗ ಅಧಿಕಾರಿಯಾಗಿದ್ದೀರಾ. ಬೀಯಿಂಗ್ ಎ ಸ್ಟೂಡೆಂಟ್ ಆ್ಯಂಡ್ ಬೀಯಿಂಗ್ ಎನ್ ಆಫೀಸರ್ ಎರಡು ಹೇಗಿದೆ ನಿಮಗೆ ಎಕ್ಸ್ಪೀರಿಯನ್ಸ್ ಅಂತ ಒಂದು ಶೇರ್ ಮಾಡಿ.
ಒಂಥರ ಎಕ್ಸಿಲರೇಟಿಂಗ್ ಅಂತ ಹೇಳೋ ರೀತಿಯಲ್ಲಿ ಹೇಳ್ಬೋದು. ಯಾಕಂದರೆ ಸ್ಟೂಡೆಂಟ್ ಆಗಿದ್ದಾಗ ಈ ನಾಗರಿಕ ಸೇವೆಗೆ ಎಂಟ್ರ್ ಆಗಬೇಕು, ಒಂದು ಸಿವಿಲ್ ಸರ್ವಿಸ್ ಎಕ್ಸಾಮ್ ಬರೀಬೇಕು, ನಾನು ಪಾಸ್ ಆಗಬೇಕು ಅನ್ನುವಂಥ ಒಂದು ಹುಮ್ಮಸ್ಸಿತ್ತು. ಬಟ್ ಐ ನೆವರ್ ಈವನ್ ಡ್ರೆಮ್ಡ್ ದಟ್ ನಾನು ಇದೇ ಯೂನಿವರ್ಸಿಟಿಗೆ ಈ ರೀತಿ ಆಫೀಸರ್ ಆಗಿ ಬರ್ತೀನಿ ಅಂತ ಕನಸು ಸಹ ಕಂಡಿರಲಿಲ್ಲ ನಾನು. ಸೊ ಅಲ್ಲಿ ಆವಾಗ ಹುಣಸೂರಿನಿಂದ ನಾನು ಬಸ್ಸಲ್ಲಿ ಓಡಾಡಿಕೊಂಡು ಬಂದು ಇಲ್ಲಿ ಲೈಬ್ರರಿ ಪ್ರತಿಯೊಂದು, ಈಗ ಮೊನ್ನೆ ಲೈಬ್ರರಿಯಲ್ಲಿ ಯಾವುದೋ ಫಂಕ್ಷನಿಗೆ ಕರೆದಿದ್ರು, ಸೊ ಐ ಕುಡ್ ರಿಕಲೆಕ್ಟ್ ಓ ಇಲ್ಲೇ ನಾವೆಲ್ಲ ಕೂತ್ಕೊಂಡು ನಾನು ಅವಾಗ ಓದ್ತಿದ್ದೆ ಅಂದರೆ ಐ ವಾಸ್ ವೆರಿ ಸ್ಟೂಡಿಯಸ್. ಹಾಗಾಗಿ ಅದಿರ್ಬೋದು ಅಥವಾ ಡಾಕ್ಟ್ರೇಟ್ ಮಾಡಬೇಕಾದ್ರೆ ಅಲ್ಲಿದ್ದಂಥ ಬುಕ್ಸನ್ನ ರೆಫರ್ ಮಾಡೋದಿರ್ಬೋದು. ಆಮೇಲೆ ತುಂಬ ಜನ ನನ್ನ ಟೀಚರ್ಸ್ ಎಲ್ಲ ನಾನು ಅವರನ್ನು ನೋಡ್ತಾ ಇರ್ತೀನಿ, ಎಷ್ಟು ಇವ್ರ ಹತ್ರನೇ ನಾನು ವಿದ್ಯೆ ಕಲ್ತಿದ್ದೆ. ನಿನ್ನೆ ಇವತ್ತು ಏನೋ ಒಂದು ಚೇರಲ್ಲಿ ಅಂದರೆ ಫೈನಾನ್ಸ್ ಆಫೀಸರ್ ಅಂತಂದರೆ ಆಲ್ ದ ಫೈನಾನ್ಷಿಯಲ್ ಪವರ್ಸ್ ಯು ಹ್ಯಾವ್. ನಾನು ಸಹ ಯೂನಿವರ್ಸಿಟಿ ಫೆಲೋಶಿಪ್ ತೊಗೊಂಡ್ರೆ ಡಾಕ್ಟ್ರೇಟ್ ಮಾಡ್ದಂಥವಳು. ಸೊ ಆ ಸ್ಟೂಡೆಂಟ್ಸ್ ಆಗಿದ್ದಾಗ ನನಗೆ ಒಂದು ದಿವಸಕ್ಕೂ ನನ್ನ ಫೆಲೋಶಿಪ್ಪಿಗಾಗಲಿ ಏನಕ್ಕೂ ನಾನು ಕ್ರಾಫರ್ಡ್ ಹಾಲಿಗೆ ಬರುವಂಥ ಸ್ಥಿತಿ ಇರಲಿಲ್ಲ. ಇಟ್ ವಾಸ್ ಡನ್ ಸೋ ವಂಡರ್ಫುಲಿ. ಸೊ ಅದನ್ನು ಐ ವಾಂಟ್ ಟು ಗಿವ್ ಇಟ್ ಬ್ಯಾಕ್ ಟು ದ ಸ್ಟೂಡೆಂಟ್ಸ್ ಹೂ ಆರ್ ಹಿಯರ್ ನೌ. ಸೊ ನಾನು ಆ ದಿನ ಹೇಗಿದ್ದೆ, ನನ್ನ ಸಂಗೀತ ಒಬ್ಬಳಲ್ಲ, ತುಂಬ ಇನ್ನೂ ತುಂಬ ಜನ ಅದೇ ರೀತಿ ನೂರಾರು ಸಾವಿರಾರು ಜನ ಹೆಣ್ಣುಮಕ್ಕಳು ಅಥವಾ ಸ್ಟೂಡೆಂಟ್ಸು ಅದರಿಂದ ಅನುಕೂಲ ಪಡ್ಕೊಳ್ಬೇಕು. ಅದರಲ್ಲೂ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು. ಎಟ್ ದ ಸೇಮ್ ಟೈಮ್ ಇಲ್ಲಿ ಇರುವಂಥ ಮೇನ್ ಪಿಲ್ಲರ್ಸೇನೇ ಸ್ಟೂಡೆಂಟ್ಸ್ ಆ್ಯಂಡ್ ಟೀಚರ್ಸ್. ಅವರಿಬ್ಬರು ಸಮಾಧಾನವಾಗಿದ್ದರೆ ನಮ್ಮ ಯೂನಿವರ್ಸಿಟಿ ಒಳ್ಳೆ ರೀತಿಯಲ್ಲಿ ಒಂದು ಸಾಧನೆ ಮಾಡೋದಕ್ಕೆ ಸಾಧ್ಯ. ಹಾಗಾಗಿ ಸ್ಟೂಡೆಂಟಾಗಿ ನಾನು ಇಲ್ಲೇ ಇದ್ದು ಕಲಿತು ನೋಡಿರೋದ್ರಿಂದ ಐ ನೋ ಇಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಹೇಗೆ, ಅವ್ರಿಗೇನು ತೊಂದರೆ ಆಗುತ್ತೆ, ಏನು ಕೊರತೆ, ಅವ್ರು ಯಾವ ಕಾರಣಕ್ಕೆ ನಮ್ಮ ಹತ್ರ ಬರಬಾರ್ದು ಅಂದರೆ ಅವರಿಗೆಲ್ಲ ಅವರ ನೀಡ್ಸ್ ಫುಲ್ಫಿಲ್ ಆಗಬೇಕು. ಹಾಗೆ ಟೀಚಿಂಗ್ ಫ್ಯಾಕಲ್ಟಿನೂ ಅಷ್ಟೇ, ಅವರಿಗೆ ಕಾಲಕಾಲಕ್ಕೆ ಏನು ಇನ್ಕ್ರಿಮೆಂಟ್ ಸಿಗೋದಿರ್ಬೋದು ಅಥವಾ ಎನಿ ಬೆನಿಫಿಟ್, ಮಾನಿಟರಿ ಬೆನಿಫಿಟ್ ನಮ್ಮಿಂದ ಏನೇನು ಇನ್ ಟೈಮ್ ಅದೆಲ್ಲ ಪೇಮೆಂಟ್ ಆಗ್ತಾ ಇದೆ ಅಂದರೆ ಯಾರೂ ನಮ್ಮ ಹತ್ರ ಬರೋ ಹಂಗೆ ಇರೋದಿಲ್ಲ. ಸೊ ಆದಷ್ಟು ಕಮ್ಮಿ ಕಂಪ್ಲೇಂಟ್ಸು, ಇನ್ ಟೈಮ್ ಒಂದು ಪ್ರಾಪರಾಗಿ ಅದನ್ನು ನಿರ್ವಹಿಸುವಂತಹ ರೀತಿ ಆ ಕೆಲಸ ಆಗಬೇಕು ಅನ್ನೋದು ಅಂದರೆ ನಾನು ಆ ದಿನ ವಿದ್ಯಾರ್ಥಿಯಾಗಿ ಈ ದಿನ ಅಧಿಕಾರಿಯಾಗಿ ಮಾಡುತ್ತಾ ಇರುವಂಥ ಕೆಲಸ ಅಂತ ಹೇಳಿದರೆ ತಪ್ಪಾಗೋದಿಲ್ಲ.
ಮೇಡಮ್, ಮೈಸೂರು ವಿಶ್ವವಿದ್ಯಾನಿಲಯದ ಬಗ್ಗೆ ರೇಡಿಯೋ ಮಾನಸದ ಮೂಲಕ ಎಲ್ರಿಗೂ ಏನಾದರೂ ಕಿವಿ ಮಾತು ಹೇಳೋದಿದ್ರೆ.
ಮೈಸೂರು ವಿಶ್ವವಿದ್ಯಾನಿಲಯ ಅಂದರೆ ಇಡೀ ನಮ್ಮ ದೇಶದಲ್ಲಿ 4ನೇ ಅತಿ ಪುರಾತನವಾದಂಥ ಒಂದು ಸಂಸ್ಥೆ. ಇನ್ನು ಇಡೀ ನಮ್ಮ ಕರ್ನಾಟಕಕ್ಕೆ ಮೊಟ್ಟ ಮೊದಲನೇದು ವಿಶ್ವವಿದ್ಯಾನಿಲಯ ಮೈಸೂರು ವಿಶ್ವವಿದ್ಯಾನಿಲಯ. ಸೊ ಮದರ್ ಆಫ್ ಆಲ್ ಯೂನಿವರ್ಸಿಟೀಸ್ ಅಂತ ಕರಿತೀವಿ. ಅಂತ ಇಂಥ ಒಂದು ಭವ್ಯ ಇತಿಹಾಸ ಇರುವಂಥ, ನೂರಾರು ವರ್ಷದ ಒಂದು ಇತಿಹಾಸ ಇರುವಂಥ, ಅದರಲ್ಲೂ ಮೈಸೂರು ಮಹಾರಾಜರ ಒಂದು ಅತ್ಯಮೂಲ್ಯವಾದ ಕೊಡುಗೆ ಅಂತ ಹೇಳುವಂಥ ಈ ವಿಶ್ವವಿದ್ಯಾನಿಲಯದ ಭಾಗ ಆಗಿರೋರು ನಾವೆಲ್ಲ. ಸೊ ವಿ ಶುಡ್ ಟೇಕ್ ಪ್ರೈಡ್ ಇನ್ ಬೀಯಿಂಗ್ ಮೈಸೂರು ಯೂನಿವರ್ಸಿಟಿ ಎಂಪ್ಲಾಯೀಸ್ ಆ್ಯಂಡ್ ಸ್ಟೂಡೆಂಟ್ಸ್ ಆ್ಯಂಡ್ ಆಲ್ ಸ್ಟೇಕ್ ಹೋಲ್ಡರ್ಸ್. ಹಾಗಾಗಿ ನಾವು ಏನೇ ಒಂದು ಕೆಲಸ ಮಾಡ್ತೀವಲ್ಲ, ವಿ ಆರ್ ಪಾರ್ಟ್ ಆಫ್ ದಟ್ ಲೆಗಸಿ, ಆ ಮಹಾರಾಜರ ಕಾಲದ ಲೆಗಸಿಯ ಒಂದು ಭಾಗ ನಾವು. ಹಾಗಾಗಿ ಟೇಕ್ ಪ್ರೈಡ್ ಇನ್ ವಾಟ್ ಎವರ್ ಯು ಡೂ. ಒಂದು ಸಕ್ಸಸ್ ಕಮ್ಸ್ ಬಿಫೋರ್ ವರ್ಕ್ ಓನ್ಲಿ ಇನ್ ಡಿಕ್ಷನರಿ ಅಂತ ಹೇಳ್ತಾರೆ. ಸೊ ಏನೇ ವಿದ್ಯಾರ್ಥಿಗಳ ಮಿತ್ರರಿಗೆ, ಸಂಶೋಧನಾ ವಿದ್ಯಾರ್ಥಿಗಳಿರ್ಬೋದು, ಅವರಿಗೆ ನಾನು ಹೇಳೋಕ್ಕೆ ಇಷ್ಟಪಡುವಂಥದ್ದು ಅಂದರೆ ಯು ಡ್ರೀಮ್ ಬಿಗ್. ಆ ಒಂದು ಕನಸು ಕಾಣಿ, ಆ ಕನಸನ್ನು ಸಾಕಾರ ಮಾಡ್ಕೊಳ್ಳೋದಕ್ಕೆ ನಿಜವಾದ ಒಂದು ಮನಸ್ಸಿನಿಂದ ಪ್ರಯತ್ನ ಮಾಡಿ. ಆ ಪ್ರಯತ್ನಕ್ಕೆ ಪ್ರತಿಫಲ ಇದ್ದೇ ಇರುತ್ತೆ ನಿಮಗೆ. ಆಮೇಲೆ ಯಾವತ್ತು ಎಷ್ಟೇ ಸಲ ಕೆಳಗೆ ಬಿದ್ದರೂ ನೆವರ್ ಸ್ಟಾಪ್ ವರ್ಕಿಂಗ್ ಫಾರ್ ಇಟ್, ನೆವರ್ ಗಿವ್ ಅಪ್ ಅಷ್ಟೇನೆ. ಸದಾಕಾಲ ಹೋರಾಟ ಮಾಡ್ತೀರಿ ಅಂದರೆ ಒಂದು ಗೋಲು ನಿಮಗೆ ಸಿಗೋ ತನಕ ನೀವು ಪ್ರಯತ್ನ ಮಾಡ್ತಾ ಇರಿ. ಖಂಡಿತವಾಗಿ ಈ ಸಕ್ಸಸ್ಸು, ಸಫಲತೆ ಏನಿದೆ ಅದು ನಿಮಗೆ ಹುಡುಕೊಂಡು ತಾನೇ ಬರುತ್ತೆ. ಇದೇ ನಾನು ಹೇಳೋಕ್ಕೆ ಇಷ್ಟಪಡೋದು.
ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಈವರೆಗೂ ನಮ್ಮ ರೇಡಿಯೋ ಮಾನಸ ವಿಶೇಷ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಮಾತನಾಡಿದ ನಮ್ಮ ಹೆಮ್ಮೆಯ ಮೈಸೂರು ವಿಶ್ವವಿದ್ಯಾನಿಲಯದ ಹಣಕಾಸು ಅಧಿಕಾರಿಯಾದ ಡಾಕ್ಟರ್ ಸಂಗೀತಾ ಗಜಾನನ್ ಭಟ್ರವರಿಗೆ ನಮ್ಮ ರೇಡಿಯೋ ಮಾನಸ ಮತ್ತು ಮೈಸೂರು ವಿಶ್ವವಿದ್ಯಾನಿಲಯದ ಪರವಾಗಿ ಧನ್ಯವಾದಗಳು ಮೇಡಮ್.
ಥ್ಯಾಂಕ್ ಯು.